ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 18/4/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಮೇಲೆ ನೀವೇ ದಯೆಯನ್ನು ತೋರಿಸಿಕೊಳ್ಳಿ. ಪರಮಾತ್ಮ ತಂದೆ ಯಾವ ಮತವನ್ನು ನೀಡುತ್ತಿದ್ದಾರೋ ಆ ಮತದಂತೆ ನಡೆಯಿರಿ. ಆಗ ಅಪಾರ ಖುಷಿ ಇರುತ್ತದೆ ಮತ್ತು ಮಾಯೆ ಶಾಪದಿಂದ ಸುರಕ್ಷಿತರಾಗಿ ಇರುತ್ತೀರಾ? ಇಂದಿನ ಪ್ರಶ್ನೆ ಆಗಿದೆ. ಮಾಯೆ ಶಾಪ ಏಕೆ ತಾಕುತ್ತದೆ? ಶ್ರಾಪಿತ ಆತ್ಮರ ಗತಿ ಏನಾಗುತ್ತದೆ? ಉತ್ತರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯನ್ನು ತಿರಸ್ಕಾರ ಮಾಡಿದಾಗ ಮತ್ತು ಮನ್ಮಥದಂತೆ ನಡೆದಾಗ ಮಾಯೆ ಶಾಪ ತಾಕುತ್ತದೆ. ಶಿಕ್ಷಣವನ್ನು ತಿರಸ್ಕಾರ ಮಾಡಿದಾಗ, ಅಂದರೆ ಜ್ಞಾನರತ್ನವನ್ನು ತಿರಸ್ಕಾರ ಮಾಡಿ ಸ್ವಯಂನ ಮತದಂತೆ ನಡೆದಾಗ ಮಾಯೆ ಶಾಪ ತಾಕುತ್ತದೆ. ಸೆಕೆಂಡ್ ಪಾಯಿಂಟ್, ನಮ್ಮ ನಡತೆ ಅಸುರಿ ನಡತೆ ಆಗಿಬಿಟ್ಟರೆ, ದೈವಿ ಗುಣವನ್ನು ನಾವು ಧಾರಣೆ ಮಾಡಿಕೊಳ್ಳದೇ ಇದ್ದರೆ, ನಮ್ಮ ಮೇಲೆ ನಾವು ನಿರ್ದಯೆಯನ್ನು ತೋರಿಸಿಕೊಂಡಂತೆ, ನಾವು ಸ್ವಯಂನ ಮೇಲೆ ನಿರ್ದಯಿಗಳಾದಾಗ ನಮ್ಮ ಬುದ್ಧಿಗೆ ಬೀಗ ಹಾಕಲ್ಪಡುತ್ತದೆ. ಯಾರ ಬುದ್ಧಿಗೆ ಬೀಗ ಹಾಕಲ್ಪಡುತ್ತದೆಯೋ ಅವರು ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಈಗ ನಿಶ್ಚಯ ಇದೆ. ನಾವೀಗ ಆತ್ಮ ಅಭಿಮಾನಿಯಾಗಬೇಕು ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಮಾಯಾ ರಾವಣ ನಮ್ಮನ್ನು ಶ್ರಾಪಿತರನ್ನಾಗಿ ಮಾಡುತ್ತಾನೆ, ಅಂದರೆ ಮಾಯಾ ರಾವಣ ನಮ್ಮನ್ನು ದುಃಖಿಗಳನ್ನಾಗಿ ಮಾಡುತ್ತಾನೆ. ಶಾಪ ಅನ್ನುವ ಶಬ್ದ ದುಃಖದ ಶಬ್ದ ಆಗಿದೆ. ಆಸ್ತಿ ಅನ್ನುವ ಶಬ್ದ ಸುಖದ ಶಬ್ದ ಆಗಿದೆ. ಯಾರೆಲ್ಲ ಮಕ್ಕಳು ಆಜ್ಞಾಕಾರಿಗಳಾಗಿದ್ದಾರೋ, ಪ್ರಾಮಾಣಿಕರಾಗಿದ್ದಾರೋ, ಅವರಿಗೆ ಈ ಮಾತು ಚೆನ್ನಾಗಿ ಗೊತ್ತಿದೆ. ಯಾರು ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂತವರಾಗಿದ್ದಾರೋ ಅವರು ಪರಮಾತ್ಮ ತಂದೆಗೆ ಮಕ್ಕಳೇ ಅಲ್ಲ. ಬಲೆ ಅವರು ತಮ್ಮನ್ನು ತಾವು ಪರಮಾತ್ಮ ತಂದೆಯ ಮಕ್ಕಳು ಎಂದು ತಿಳಿದುಕೊಳ್ಳಬಹುದು, ಆದರೆ ಅವರು ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ. ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಯಾರು ಮಾಯೆ ಹೇಳಿದಂತೆ ನಡೆದುಕೊಳ್ಳುತ್ತಾರೋ, ಅಂದರೆ ಯಾರು ಮಾಯೆಯ ಮತದಂತೆ ನಡೆದುಕೊಳ್ಳುತ್ತಾರೋ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ಯಾರಿಗೂ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಅಂದರೆ ಅವರು ಸ್ವಯಂಗೆ ಸ್ವಯಂ ಶಾಪವನ್ನು ಕೊಟ್ಟುಕೊಳ್ಳುತ್ತಾರೆ. ಮಕ್ಕಳಿಗೆ ಗೊತ್ತಿದೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಒಂದು ವೇಳೆ ಬೇಹದ್ದಿನ ತಂದೆಯ ಮಾತನ್ನು ನಾವು ಸ್ವೀಕಾರ ಮಾಡದೇ ಇದ್ದರೆ ನಾವು ಮಾಯೆಯ ಮಾತನ್ನು ಸ್ವೀಕಾರ ಮಾಡುತ್ತಿದ್ದೇವೆ ಎಂದು ಅರ್ಥ. ಅಂದರೆ ನಾವು ಮಾಯೆಗೆ ವಶ ಆಗಿ ಬಿಡುತ್ತೇವೆ. ಒಂದು ಗಾದೆ ಮಾತು ಕೂಡ ಇದೆ, ಪ್ರಭು ಆದಂತಹ ಪರಮಾತ್ಮ ತಂದೆಯ ಆಜ್ಞೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಪಾಲನೆ ಮಾಡುತ್ತೇವೆ ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಪುರುಷಾರ್ಥವನ್ನು ಮಾಡಿ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ಮಾಯೆಯ ಮಡಿಲಿನಿಂದ ಮುಕ್ತಾಗಿ ಪರಮಾತ್ಮ ತಂದೆಯ ಮಡಿಲಿಗೆ ಬರುತ್ತೀರಾ, ಅಂದರೆ ಪ್ರಭುವಿನ ಮಡಿಲಿಗೆ ಬರುತ್ತೀರಾ. ಪರಮಾತ್ಮ ತಂದೆ ಬುದ್ಧಿವಂತರಿಗೂ ಕೂಡ ಬುದ್ಧಿವಂತ ಆಗಿದ್ದಾರೆ. ಪರಮಾತ್ಮ ತಂದೆ ಹೇಳಿದಂತೆ ನೀವು ಕೇಳದೇ ಇದ್ದರೆ ನಿಮ್ಮ ಬುದ್ಧಿಗೆ ಬೀಗ ಹಾಕಲ್ಪಡುತ್ತದೆ. ನಿಮ್ಮ ಬುದ್ಧಿಯ ಬೀಗವನ್ನು ತೆರೆಯುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಮಕ್ಕಳು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ನಿಮ್ಮ ಪರಿಸ್ಥಿತಿ ಏನಾಗಬಹುದು? ಮಾಯೆಯ ಮತದಂತೆ ನೀವು ನಡೆದರೆ ನೀವು ಸ್ವಲ್ಪ ಕೂಡ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಬಲೆ, ಮಕ್ಕಳು ತಂದೆ ಹೇಳುವಂತಹ ಜ್ಞಾನದ ಮಾತನ್ನು ಕೇಳುತ್ತಾರೆ, ಆದರೆ ತಂದೆ ಹೇಳುವ ಜ್ಞಾನದ ಮಾತನ್ನು ಮಾಯೆಗೆ ವಶ ಆದಂತಹ ಮಕ್ಕಳು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಒಂದು ವೇಳೆ ನೀವು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗದೇ ಇದ್ದರೆ ನೀವು ಅನ್ಯರಿಗೂ ಕೂಡ ಜ್ಞಾನವನ್ನು ಧಾರಣೆ ಮಾಡಿಸಲು ಸಾಧ್ಯ ಇಲ್ಲ. ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅಂತವರ ಪರಿಸ್ಥಿತಿ ಏನಾಗಬಹುದು? ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ. ಮನುಷ್ಯರು ಬಡವರಿಗೆ ದಾನವನ್ನು ನೀಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಬಂದು ಎಷ್ಟೊಂದು ದೊಡ್ಡ ಬೇಹದ್ದಿನ ದಾನವನ್ನು ಮಾಡುತ್ತಾರೆ. ಒಂದು ವೇಳೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನೀವು ನಡೆಯದೇ ಇದ್ದರೆ ನಿಮ್ಮ ಬುದ್ಧಿಗೆ ಸಂಪೂರ್ಣವಾಗಿ ಬೀಗ ಹಾಕಲ್ಪಡುತ್ತದೆ. ನಿಮ್ಮ ಬುದ್ಧಿಗೆ ಬೀಗ ಹಾಕಲ್ಪಟ್ಟರೆ ನಂತರ ನೀವು ಯಾವ ಪ್ರಾಪ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ? ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುವವರು ಮಾತ್ರ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ. ಪರಮಾತ್ಮ ತಂದೆ ದಯಾರುದಯಾಗಿದ್ದಾರೆ. ತಂದೆಗೆ ಗೊತ್ತಿದೆ ಮಕ್ಕಳು ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ಮಾಯೆ ಮಕ್ಕಳ ಜೀವನವನ್ನು ಸಂಪೂರ್ಣ ಸಮಾಪ್ತಿ ಮಾಡಿಬಿಡುತ್ತದೆ. ಕೆಲವರು ಅಪಘಾತವನ್ನು ಮಾಡಿಕೊಳ್ಳುತ್ತಾರೆ. ಯಾರು ಅಪಘಾತವನ್ನು ಮಾಡಿಕೊಳ್ಳುತ್ತಾರೋ, ಅಂದರೆ ಯಾರು ಸುಸೈಡ್ ಅನ್ನು ಮಾಡಿಕೊಳ್ಳುತ್ತಾರೋ, ಅವರು ತಮ್ಮ ಸತ್ಯಾನಾಶವನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ, ನೀವೀಗ ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಿ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಿರಿ. ನಿಮ್ಮ ಮತದಂತೆ ನಡೆಯಬೇಡಿ. ಶ್ರೀಮತದಂತೆ ನಡೆದಾಗ ಖುಷಿಯ ನಶೆ ಏರುತ್ತದೆ. ಲಕ್ಷ್ಮೀ ನಾರಾಯಣರ ಚೆಹರೆಯನ್ನು ನೋಡಿ. ಲಕ್ಷ್ಮೀ ನಾರಾಯಣರು ಎಷ್ಟೊಂದು ಖುಷಿಯಲ್ಲಿ ಇದ್ದಾರೆ. ಲಕ್ಷ್ಮೀ ನಾರಾಯಣರು ಭಾಗ್ಯಶಾಲಿಗಳಾಗಿದ್ದಾರೆ. ಅಂದ ಮೇಲೆ ಪುರುಷಾರ್ಥವನ್ನು ಮಾಡಿ ಲಕ್ಷ್ಮೀ ನಾರಾಯಣರ ಸಮಾನ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಪರಮಾತ್ಮ ತಂದೆ ಅವಿನಾಶಿ ಜ್ಞಾನರತ್ನವನ್ನು ನೀಡುತ್ತಾರೆ. ಅಂದ ಮೇಲೆ ಆ ಜ್ಞಾನರತ್ನವನ್ನು ನಾವೇಕೆ ತಿರಸ್ಕಾರ ಮಾಡಬೇಕು? ನಾವೀಗ ಜ್ಞಾನರತ್ನದಿಂದ ನಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಬೇಕು. ಮಕ್ಕಳು ಜ್ಞಾನವನ್ನು ಕೇಳುತ್ತಾರೆ, ಆದರೆ ತಮ್ಮ ಜೋಳಿಗೆಯನ್ನು ಜ್ಞಾನದಿಂದ ತುಂಬಿಕೊಳ್ಳುವುದಿಲ್ಲ. ಏಕೆಂದರೆ ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಮಕ್ಕಳು ಅಸುರಿ ನಡತೆಯಂತೆ ನಡೆದುಕೊಳ್ಳುತ್ತಾರೆ. ಅಂದರೆ ಮಕ್ಕಳು ಅಸುರಿ ನಡತೆ ಉಳ್ಳವರಾಗುತ್ತಾರೆ. ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ, ಸ್ವಯಂನ ಮೇಲೆ ದಯೆಯನ್ನು ತೋರಿಸಿಕೊಳ್ಳಿ, ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಜಗತ್ತಿನಲ್ಲಿ ಇರುವಂತವರು ಅಸುರಿ ಸಂಪ್ರದಾಯದವರಾಗಿದ್ದಾರೆ. ಪರಮಾತ್ಮ ತಂದೆ ಬಂದು ಅಸುರಿ ಸಂಪ್ರದಾಯದ ಮನುಷ್ಯರನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ. ಸ್ವರ್ಗಕ್ಕೆ ವೈಕುಂಠ ಎಂದು ಕರೆಯಲಾಗುತ್ತದೆ. ಮನುಷ್ಯರು ಸ್ವರ್ಗಕ್ಕೆ ಹೋಗಬೇಕು ಎಂದು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ. ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಸನ್ಯಾಸಿಗಳ ಬಳಿ ಹೋಗುತ್ತಾರೆ. ಸನ್ಯಾಸಿಗಳ ಬಳಿ ಹೋದರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಜನ ತಿಳಿದುಕೊಂಡಿದ್ದಾರೆ. ವಾಸ್ತವದಲ್ಲಿ ಮನಸ್ಸಿಗೆ ಶಾಂತಿ ಬೇಕು ಎಂದು ಹೇಳುವ ಶಬ್ದವೇ ತಪ್ಪಾಗಿದೆ. ಈ ಶಬ್ದಕ್ಕೆ ಯಾವ ಅರ್ಥವೂ ಇಲ್ಲ. ಆತ್ಮಕ್ಕೆ ಶಾಂತಿ ಬೇಕಾಗಿದೆ. ಆತ್ಮ ಸ್ವಯಂ ಶಾಂತ ಸ್ವರೂಪ ಆಗಿದೆ. ಆತ್ಮಕ್ಕೆ ಹೇಗೆ ಶಾಂತಿ ಸಿಗಲು ಸಾಧ್ಯ ಎಂದು ಯಾರೂ ಹೇಳುವುದಿಲ್ಲ. ಮನಸ್ಸಿಗೆ ಹೇಗೆ ಶಾಂತಿ ಸಿಗಲು ಸಾಧ್ಯ ಎಂದು ಎಲ್ಲರೂ ಹೇಳುತ್ತಾರೆ. ಅಂದ ಮೇಲೆ ಮನಸ್ಸು ಅಂದರೆ ಏನು, ಬುದ್ಧಿ ಅಂದರೆ ಏನು, ಆತ್ಮ ಅಂದರೆ ಏನು ಅನ್ನುವುದು ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ. ಜಗತ್ತಿನ ಜನ ಏನೆಲ್ಲವನ್ನು ಹೇಳುತ್ತಿದ್ದಾರೋ ಮತ್ತು ಏನೆಲ್ಲವನ್ನು ಮಾಡುತ್ತಿದ್ದಾರೋ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಏಣಿಯನ್ನು ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಎಲ್ಲರೂ ತಮೋ ಪ್ರಧಾನರಾಗುತ್ತಾರೆ. ಬಲೆ ಕೆಲವರ ಬಳಿ ಬಹಳಷ್ಟು ಧನ ಸಂಪತ್ತು ಇದೆ, ಆಸ್ತಿ ಇದೆ, ಆದರೆ ಅವರು ಈಗಲೂ ರಾವಣನ ರಾಜ್ಯದಲ್ಲಿ ಇದ್ದಾರೆ. ಈಗ ಮಕ್ಕಳಾದ ನೀವು ಚಿತ್ರದ ಬಗ್ಗೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಎಲ್ಲಾ ಸೆಂಟರ್ನ ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ. ಕೆಲವು ಮಕ್ಕಳು ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುವುದಿಲ್ಲ. ಅಂದ ಮೇಲೆ ನೀವು ಪ್ರಜಾ ಪದವಿಯನ್ನು ಪಡೆದುಕೊಂಡು ಏನನ್ನು ಮಾಡುತ್ತೀರಾ? ನೀವು ಪ್ರಜೆಗಳಾಗಿ ಏನನ್ನು ಮಾಡುತ್ತೀರಾ? ನೀವು ಸೇವೆಯನ್ನು ಮಾಡದೇ ಇದ್ದರೆ ನಿಮಗೆ ಸ್ವಯಂನ ಬಗ್ಗೆ ಕರುಣೆ ಬರುವುದಿಲ್ಲ. ನೀವು ಸ್ವಯಂನ ಬಗ್ಗೆ ಕರುಣೆಯನ್ನು ತೋರಿಸಿಕೊಂಡು ಸೇವೆಯನ್ನು ಮಾಡದೇ ಇದ್ದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ? ಸ್ವಯಂನ ಮೇಲೆ ಸ್ವಯಂಗೆ ಕರುಣೆ ಬರುತ್ತಿಲ್ಲ, ನಾವು ಸೇವೆಯನ್ನು ಮಾಡುತ್ತಿಲ್ಲ ಅಂದರೆ ನಾವು ಯಾವ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ? ಪುನಃ ಅಂಥವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ, ನಾಟಕದಲ್ಲಿ ಇವರ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿದೆ ಎಂದು. ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಜ್ಞಾನದ ಜೊತೆ ಜೊತೆಗೆ ಯೋಗ ಕೂಡ ಬೇಕು. ಮಕ್ಕಳು ಯೋಗದಲ್ಲಿ ಸ್ಥಿತ ಆಗುವುದಿಲ್ಲ. ನೀವು ಯೋಗದಲ್ಲಿ ಸ್ಥಿತ ಆಗದೇ ಇದ್ದರೆ ಸ್ವಲ್ಪ ಕೂಡ ನಿಮ್ಮ ಕಲ್ಯಾಣ ಆಗುವುದಿಲ್ಲ. ನೀವು ಯೋಗದಲ್ಲಿ ಸ್ಥಿತ ಆಗದೇ ಇದ್ದರೆ ನೀವು ಪಾವನ ಆಗಲು ಸಾಧ್ಯ ಇಲ್ಲ. ಜ್ಞಾನ ಅಂತೂ ಬಹಳ ಸಹಜ ಆಗಿದೆ, ಆದರೆ ನೀವೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಮಕ್ಕಳು ಯೋಗದಲ್ಲಿ ಸ್ಥಿತ ಆಗದೇ ಇರುವ ಕಾರಣ ಸ್ವಲ್ಪ ಕೂಡ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಿಲ್ಲ. ಯೋಗ ಇಲ್ಲದೆ ನೀವು ಹೇಗೆ ಪಾವನ ಆಗಲು ಸಾಧ್ಯ? ಜ್ಞಾನವೇ ಬೇರೆ ಆಗಿದೆ, ಯೋಗವೇ ಬೇರೆ ಆಗಿದೆ. ಯೋಗದಲ್ಲಿ ಮಕ್ಕಳು ಬಹಳಷ್ಟು ಕಚ್ಚಾ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಬುದ್ಧಿ ಕೂಡ ಮಕ್ಕಳಿಗೆ ಇಲ್ಲ. ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ವಿಕರ್ಮ ಹೇಗೆ ವಿನಾಶ ಆಗಲು ಸಾಧ್ಯ? ತಂದೆಯನ್ನು ನೆನಪು ಮಾಡದೇ ಇದ್ದರೆ ಪುನಃ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ನಂತರ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ. ಲೌಕಿಕ ಜಗತ್ತಿನಲ್ಲಿ ಸ್ಥೂಲ ಸಂಪಾದನೆಯನ್ನು ಮಾಡಿಕೊಳ್ಳದೇ ಇದ್ದರೆ ಯಾರು ಶಿಕ್ಷೆಯನ್ನು ಅನುಭವ ಮಾಡುವುದಿಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಪಾಪದ ಹೊರೆ ತಲೆಯ ಮೇಲೆ ಬಹಳಷ್ಟು ಇದೆ. ಯಾರ ತಲೆಯ ಮೇಲೆ ಪಾಪದ ಹೊರೆ ಇದೆಯೋ ಅವರು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆಗೆ ಮಕ್ಕಳಾಗಿ ಒಂದು ವೇಳೆ ನಾವು ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದು ಸಂಪಾದನೆಯನ್ನು ಕೆಡಿಸಿಕೊಂಡರೆ ನಮಗೆ ಬಹಳಷ್ಟು ಶಿಕ್ಷೆ ಸಿಗುತ್ತದೆ. ಪರಮಾತ್ಮ ತಂದೆಯಂತೂ ತಿಳಿಸುತ್ತಾರೆ, ಸ್ವಯಂನ ಮೇಲೆ ದಯೆಯನ್ನು ತೋರಿಸಿಕೊಳ್ಳಿ, ಯೋಗದಲ್ಲಿ ಸ್ಥಿತಾಗಿ, ಇಲ್ಲದಿದ್ದರೆ ವ್ಯರ್ಥವಾಗಿ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ. ಹೇಗೆ ಕೆಲವರು ಮೇಲಿನಿಂದ ಕೆಳಗಡೆ ಬೀಳುತ್ತಾರೆ, ಮೇಲಿನಿಂದ ಕೆಳಗಡೆ ಬಿದ್ದ ನಂತರ ಅವರು ಸಾಯುವುದಿಲ್ಲ ಅಂತವರು ಹಾಸ್ಪಿಟಲ್ನಲ್ಲೇ ಪೇಷಂಟ್ ಆಗಿ ಇರಬೇಕಾಗುತ್ತದೆ. ಹಾಸ್ಪಿಟಲ್ನಲ್ಲಿ ಪೇಷಂಟ್ ಆಗಿ ಮಲಗಿರುವಾಗ ಅವರು ಕೂಗುತ್ತಿರುತ್ತಾರೆ, ನಾನು ಏಕಾದರೂ ಮೇಲಿನಿಂದ ಕೆಳಗಡೆ ಬಿದ್ದೇನೋ ಏನೋ, ನಾನು ಸಾಯಲೂ ಇಲ್ಲ, ಇನ್ನು ಬದುಕಿದರೂ ಕೂಡ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುತ್ತಿಲ್ಲ ಎಂದು ಅವರೇ ಚಿಂತೆಯನ್ನು ಮಾಡುತ್ತಾರೆ. ಈ ಜ್ಞಾನ ಮಾರ್ಗದಲ್ಲೂ ಕೂಡ ಅದೇ ರೀತಿ ಆಗುತ್ತದೆ. ಮೇಲೆ ಏರಿದರೆ ಬಹಳ ಶ್ರೇಷ್ಠ ಪದವಿ ಸಿಗುತ್ತದೆ. ಮಕ್ಕಳು ಶ್ರೀಮತದಂತೆ ನಡೆಯದೇ ಇದ್ದರೆ ಕೆಳಗಡೆ ಬಿದ್ದು ಬಿಡುತ್ತಾರೆ. ಮುಂದೆ ಹೋದಂತೆ ಪ್ರತಿಯೊಬ್ಬರು ನಿಮ್ಮ ಪದವಿಯನ್ನು ನೀವೇ ನೋಡಿಕೊಳ್ಳಬಹುದು. ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಅಂದರೆ ನಾನು ಏನಾಗುತ್ತೇನೆ ಎಂದು ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು. ಯಾರು ಸೇವಾದಾರಿಗಳಾಗಿದ್ದಾರೋ, ಆಜ್ಞಾಕಾರಿಗಳಾಗಿದ್ದಾರೋ, ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನೀವು ಆಜ್ಞಾಕಾರಿಗಳಾಗದೇ ಇದ್ದರೆ, ಸೇವಾದಾರಿಗಳಾಗದೇ ಇದ್ದರೆ ನೀವು ಹೋಗಿ ದಾಸದಾಸಿಯರಾಗುತ್ತೀರಾ. ನಂತರ ಬಹಳ ಕಠಿಣ ಶಿಕ್ಷೆ ನಿಮಗೆ ಸಿಗುತ್ತದೆ. ಶಿಕ್ಷೆಯನ್ನು ನೀಡುವ ಸಮಯದಲ್ಲಿ ಪರಮಾತ್ಮ ತಂದೆ ಮತ್ತು ಬ್ರಹ್ಮಾ ತಂದೆ ಇಬ್ಬರು ಧರ್ಮರಾಜನ ರೂಪದಲ್ಲಿ ಇರುತ್ತಾರೆ. ಆದರೆ ಮಕ್ಕಳು ಈ ಮಾತನ್ನು ತಿಳಿದುಕೊಳ್ಳುವುದೇ ಇಲ್ಲ. ಮಕ್ಕಳು ತಪ್ಪನ್ನು ಮಾಡುತ್ತಿರುತ್ತಾರೆ ಅಂದ ಮೇಲೆ ಈಗ ನಾವು ಶಿಕ್ಷೆಯನ್ನು ಅನುಭವ ಮಾಡಬಾರದು. ಶಿಕ್ಷೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ಯಾರು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತಾರೋ ಅವರು ಅಷ್ಟು ಶೋಭಿಸುತ್ತಾರೆ. ನೀವು ಸೇವೆಯನ್ನು ಮಾಡದೇ ಇದ್ದರೆ ನೀವು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅನ್ಯರ ಕಲ್ಯಾಣವನ್ನು ಮಾಡಲು ನಿಮಗೆ ಸಾಧ್ಯ ಆಗದೇ ಇದ್ದರೆ ನೀವು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಿ. ಬಂಧನದಲ್ಲಿ ಇರುವಂತಹ ಮಾತೆಯರು ತಮ್ಮ ಕಲ್ಯಾಣವನ್ನು ತಾವು ಮಾಡಿಕೊಳ್ಳುತ್ತಿರುತ್ತಾರೆ. ಪರಮಾತ್ಮ ತಂದೆ ಪುನಃ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ಎಚ್ಚರಿಕೆಯಿಂದ ಇರಿ. ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಮಾಯಿ ನಿಮಗೆ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಮಕ್ಕಳು ಹೇಳುತ್ತಾರೆ, ಬಾಬಾ ಇಂಥವರನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಬಹಳಷ್ಟು ಕೆಟ್ಟ ಸಂಕಲ್ಪ ನಡೆಯುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮನಸ್ಸಿನಲ್ಲಿ ಕೆಟ್ಟ ಸಂಕಲ್ಪ ಬಂದರೂ ಕೂಡ ಕರ್ಮೇಂದ್ರಿಯದಿಂದ ಎಂದು ಕೆಟ್ಟ ಕಾರ್ಯವನ್ನು ಮಾಡಬಾರದು. ಒಂದು ವೇಳೆ ಯಾರಾದರೂ ಬಹಳಷ್ಟು ಕೊಳಕು ವ್ಯಕ್ತಿಯಾಗಿದ್ದರೆ, ಅಂದರೆ ವಿಕಾರಿ ದೃಷ್ಟಿ ಉಳ್ಳಂತವರಾಗಿದ್ದರೆ, ಅವರ ನಡತೆ ಸರಿ ಇರದೇ ಇದ್ದರೆ ಅಂತವರನ್ನು ಸೆಂಟರ್ಗೆ ಬರಲು ನೀವು ಬಿಡಬಾರದು. ಅಂತವರಿಗೆ ಸೆಂಟರ್ಗೆ ಬರಲು ಅವಕಾಶವನ್ನು ನೀಡಬಾರದು. ಶಾಲೆಯಲ್ಲೂ ಕೂಡ ಯಾರದ್ದಾದರೂ ನಡತೆ ಸರಿಯಿಲ್ಲ ಅಂದರೆ ಟೀಚರ್ ಅವರಿಗೆ ಬಹಳಷ್ಟು ಹೊಡೆಯುತ್ತಾರೆ. ಟೀಚರ್ ಎಲ್ಲರ ಸಮ್ಮುಖದಲ್ಲೂ ಹೇಳುತ್ತಾರೆ ಇಂಥವರ ನಡತೆ ಸರಿಯಿಲ್ಲ ಎಂದು. ಆದ್ದರಿಂದ ಇಂಥವರನ್ನು ಶಾಲೆಯಿಂದ ತೆಗೆದುಹಾಕಲಾಗುತ್ತಿದೆ ಎಂದು ಟೀಚರ್ ಹೇಳುತ್ತಾರೆ. ನಿಮ್ಮ ಸೆಂಟರ್ನಲ್ಲೂ ಕೂಡ ಯಾರಾದರೂ ಈ ರೀತಿ ಅಪವಿತ್ರ ದೃಷ್ಟಿ ಉಳ್ಳಂತವರು, ಕೊಳಕು ದೃಷ್ಟಿ ಉಳ್ಳಂತವರು ಬಂದರೆ ಅವರನ್ನು ಸೆಂಟರ್ನಿಂದ ಓಡಿಸಿ ಬಿಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಂದೂ ಕೂಡ ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗಬಾರದು. ಮಕ್ಕಳು ಸೇವೆಯನ್ನು ಮಾಡುವುದಿಲ್ಲ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಮಕ್ಕಳ ಮನಸ್ಸಿನಲ್ಲಿ ಅವಶ್ಯವಾಗಿ ಸ್ವಲ್ಪಿಲ್ಲ ಸ್ವಲ್ಪ ವಿಕಾರಿ ಗುಣ ಇದೆ, ಅಂದರೆ ಕೊಳಕು ಗುಣ ಇದೆ ಎಂದು ಅರ್ಥ. ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರ ಹೆಸರು ಪ್ರಸಿದ್ಧ ಆಗುತ್ತದೆ. ಮನಸ್ಸಿನಲ್ಲಿ ಸ್ವಲ್ಪ ವ್ಯರ್ಥ ಸಂಕಲ್ಪ ಬಂದರೂ ಕೂಡ, ನಿಮ್ಮ ದೃಷ್ಟಿ ಕೆಟ್ಟ ದೃಷ್ಟಿ ಆದರೂ ಕೂಡ ನೀವು ತಿಳಿದುಕೊಳ್ಳಬೇಕು ನಮ್ಮ ಮೇಲೆ ಮಾಯ ದಾಳಿ ನಡೆಯುತ್ತಿದೆ ಎಂದು. ಯಾರನ್ನು ನೋಡಿ ನಿಮ್ಮ ದೃಷ್ಟಿ ಅಪವಿತ್ರ ಆಗುತ್ತಿದೆಯೋ ಅಂತವರ ಸಂಘವನ್ನೇ ಬಿಟ್ಟು ಬಿಡಬೇಕು. ಇಲ್ಲದಿದ್ದರೆ ಆ ಅಪವಿತ್ರ ದೃಷ್ಟಿ ವೃದ್ಧಿ ಆಗುತ್ತಾ ಆ ದೃಷ್ಟಿ ನಿಮಗೇ ನಷ್ಟವನ್ನು ಮಾಡಿಸುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಎಚ್ಚರಿಕೆಯನ್ನು ನೀಡುತ್ತಾರೆ, ಮಕ್ಕಳೇ ಎಚ್ಚರಿಕೆಯಿಂದ ಇರಿ ಎಂದು. ನಮ್ಮ ಈ ಈಶ್ವರೀಯ ಕುಲಕ್ಕೆ ನಾವು ಕಳಂಕವನ್ನು ತರಬಾರದು ಎಂದೂ ಕೂಡ. ನಮ್ಮ ಕುಲದ ಹೆಸರನ್ನು ನಾವು ಹಾಳು ಮಾಡಬಾರದು. ಕೆಲವರು ಗಂಧರ್ವ ವಿವಾಹವನ್ನು ಮಾಡಿಕೊಂಡು ಒಟ್ಟಿಗೆ ಜೊತೆಗೆ ಇರುತ್ತಾರೆ, ಅಂತವರು ಪರಮಾತ್ಮ ತಂದೆ ಹೆಸರನ್ನು ಎಷ್ಟೊಂದು ಪ್ರಸಿದ್ಧ ಮಾಡುತ್ತಾರೆ. ಇನ್ನು ಕೆಲವರು ಗಂಧರ್ವ ವಿವಾಹವನ್ನು ಮಾಡಿಕೊಂಡು ಕೊಳಕಾಗಿ ಬಿಡುತ್ತಾರೆ, ಅಂದರೆ ಅಪವಿತ್ರ ಆತ್ಮರಾಗಿ ಬಿಡುತ್ತಾರೆ. ನೀವೀಗ ಇಲ್ಲಿಗೆ ಬಂದಿರುವುದೇ ಸ್ವಯಂನ ಸದ್ಗತಿಯನ್ನು ಮಾಡಿಕೊಳ್ಳಲು. ಅಂದ ಮೇಲೆ ಎಂದೂ ಕೂಡ ಕೆಟ್ಟ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಾರದು. ಎಲ್ಲದಕ್ಕಿಂತ ಕೆಟ್ಟ ಗುಣ ಅಂದರೆ ಕಾಮ ವಿಕಾರಕ್ಕೆ ವಶ ಆಗುವುದಾಗಿದೆ. ಕಾಮ ವಿಕಾರಕ್ಕೆ ವಶ ಆಗುವುದು ಬಹಳ ಕೆಟ್ಟ ಕೆಲಸ ಆಗಿದೆ. ನಂತರ ಸೆಕೆಂಡ್ ನಂಬರ್ನ ಕೆಟ್ಟ ಗುಣ ಅಂದರೆ ಕ್ರೋಧ ಆಗಿದೆ. ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಾ. ಆದರೆ ಮಾಯೆ ಮಕ್ಕಳ ಮೇಲೆ ದಾಳಿಯನ್ನು ಮಾಡಿ ಮಕ್ಕಳಿಗೆ ಶಾಪವನ್ನು ನೀಡಿ ಮಕ್ಕಳನ್ನು ಸಂಪೂರ್ಣ ಕೆಳಗಡೆ ಬೀಳಿಸಿ ಬಿಡುತ್ತದೆ. ಅಂದರೆ ಮಕ್ಕಳು ಸ್ವಯಂಗೆ ಸ್ವಯಂ ಶಾಪವನ್ನು ಕೊಟ್ಟುಕೊಳ್ಳುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಅಂತಹ ಕೆಟ್ಟ ವ್ಯಕ್ತಿಗಳು ನಿಮ್ಮ ಸಮ್ಮುಖಕ್ಕೆ ಬಂದರೆ ಅವರನ್ನು ಅಲ್ಲಿಂದ ಕಳಿಸಿಬಿಡಬೇಕು. ಅಂದರೆ ಅಪವಿತ್ರ ದೃಷ್ಟಿ ಉಳ್ಳಂತಹ ವ್ಯಕ್ತಿಗಳು ನಿಮ್ಮ ಸಮ್ಮುಖಕ್ಕೆ ಬಂದರೆ ಅವರನ್ನು ಅಲ್ಲಿಂದ ಕಳಿಸಿಬಿಡಬೇಕು. ಅಮೃತವನ್ನು ಕುಡಿಯುವುದಕ್ಕೋಸ್ಕರ ಅಸುರರೂ ಕೂಡ ಬಂದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಇಲ್ಲಿ ಬಂದು ಅಮೃತವನ್ನು ಕುಡಿದು ಹೋಗಿ ಪುನಃ ಹೊರಗಡೆ ಜಗತ್ತಿಗೆ ಹೋಗಿ ಅಸುರರಾಗಿ ಕೊಳಕು ಕಾರ್ಯವನ್ನು ಮಾಡಿದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಯಾರು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ಜ್ಞಾನಾಮೃತವನ್ನು ಕುಡಿದು ಪುನಃ ಹೊರಗಡೆ ಜಗತ್ತಿಗೆ ಹೋಗಿ ಅಸುರರಾಗಿ ಕೊಳಕು ಕಾರ್ಯವನ್ನು ಮಾಡುತ್ತಾರೋ ಅಂತವರು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಯಾರು ಅಸುರರಾಗುತ್ತಾರೋ ಅವರ ಬುದ್ಧಿಗೆ ಬೀಗ ಹಾಕಲ್ಪಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ನಿಮ್ಮ ಸೇವೆಯಲ್ಲಿಯೇ ತತ್ಪರಾಗಿರಬೇಕು. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತಾ ಅಂತ್ಯದಲ್ಲಿ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಗೀತೆ ಕೂಡ ಇದೆ, ರಾತ್ರಿಯ ಪ್ರಯಾಣಿಕನೇ ಎಂದೂ ಸುಸ್ತಾಗಬೇಡ ಎಂದು. ಆತ್ಮ ಈಗ ಮನೆಗೆ ಹೋಗಬೇಕು, ಆತ್ಮವೇ ಪ್ರಯಾಣಿಕ ಆಗಿದೆ. ಆತ್ಮಕ್ಕೆ ಪ್ರತಿದಿನ ತಿಳಿಸಲಾಗುತ್ತದೆ. ಈಗ ನೀವು ಶಾಂತಿಧಾಮದ ಪ್ರಯಾಣಿಕರಾಗಿದ್ದೀರಾ, ನೀವೀಗ ಶಾಂತಿಧಾಮಕ್ಕೆ ಹೋಗುವ ಪ್ರಯಾಣಿಕರಾಗಿದ್ದೀರಾ ಎಂದು ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಾರೆ. ಅಂದ ಮೇಲೆ ನೀವೀಗ ನಿಮ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಮನೆಯನ್ನು ನೆನಪು ಮಾಡಿ ಹಾಗೂ ಆಸ್ತಿಯನ್ನು ನೆನಪು ಮಾಡಿ, ಸ್ವಯಂನ್ನು ನೋಡಿಕೊಳ್ಳಬೇಕು. ಮಾಯೆ ಎಲ್ಲೂ ನನಗೆ ಮೋಸವನ್ನು ಮಾಡುತ್ತಿಲ್ಲ ತಾನೆ? ನಾನೀಗ ನನ್ನ ತಂದೆಯನ್ನು ನೆನಪು ಮಾಡುತ್ತಿದ್ದೇನಾ ಎಂದು ಸ್ವಯಂನ್ನು ನೋಡಿಕೊಳ್ಳಬೇಕು. ಸರ್ವಶ್ರೇಷ್ಠ ಪರಮಾತ್ಮ ತಂದೆಯ ಕಡೆ ನಮ್ಮ ದೃಷ್ಟಿ ಇರಬೇಕು. ನಮ್ಮ ದೃಷ್ಟಿಗೆ ಕೇವಲ ಒಬ್ಬ ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಕಾಣಿಸುತ್ತಿರಬೇಕು. ಇದು ಬಹಳ ಶ್ರೇಷ್ಠ ಪುರುಷಾರ್ಥ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಅಪವಿತ್ರ ದೃಷ್ಟಿಯನ್ನು ತ್ಯಾಗ ಮಾಡಿ, ಕೊಳಕು ದೃಷ್ಟಿಯನ್ನು ತ್ಯಾಗ ಮಾಡಿ. ದೇಹಾಭಿಮಾನಕ್ಕೆ ವಶ ಆಗುವುದು ಅಂದರೆ ಕೊಳಕು ದೃಷ್ಟಿ ಉಳ್ಳವರಾಗುವುದು, ಅಪವಿತ್ರ ದೃಷ್ಟಿ ಉಳ್ಳವರಾಗುವುದು. ಆತ್ಮ ಅಭಿಮಾನಿಯಾಗುವುದು ಅಂದರೆ ಶುದ್ಧ ದೃಷ್ಟಿ ಉಳ್ಳವರಾಗುವುದು. ಅಂದ ಮೇಲೆ ಮಕ್ಕಳ ದೃಷ್ಟಿ ಸದಾ ತಂದೆಯ ಮೇಲೆ ಇರಬೇಕು. ಅಂದರೆ ಮಕ್ಕಳಿಗೆ ತಮ್ಮ ದೃಷ್ಟಿಗೆ ತಂದೆಯೇ ಕಾಣಿಸುತ್ತಿರಬೇಕು. ಆಸ್ತಿ ಬಹಳಷ್ಟು ಶ್ರೇಷ್ಠ ಆಗಿದೆ. ವಿಶ್ವದ ರಾಜ್ಯಭಾಗ್ಯ ನಮಗೆ ಸಿಗುತ್ತದೆ. ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುವುದು ಕಡಿಮೆ ಮಾತೇನೂ ಅಲ್ಲ. ವಿಶ್ವದ ರಾಜ್ಯಭಾಗ್ಯ ನನಗೆ ಸಿಗುತ್ತದೆ ಅನ್ನುವ ವಿಚಾರ ಸ್ವಪ್ನದಲ್ಲೂ ಯಾರಿಗೂ ಇರಲಿಲ್ಲ. ಈ ಶಿಕ್ಷಣದ ಮೂಲಕ, ಈ ಯೋಗದ ಮೂಲಕ ವಿಶ್ವದ ರಾಜ್ಯಭಾಗ್ಯ ನನಗೆ ಸಿಗಬಹುದು ಅನ್ನುವ ವಿಚಾರ ನಮ್ಮ ಕನಸಿನಲ್ಲೂ ಕೂಡ ಇರಲಿಲ್ಲ. ಶಿಕ್ಷಣವನ್ನು ಕಲಿತು ನಾವೀಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಅಂದ ಮೇಲೆ ನಮ್ಮನ್ನು ನೋಡಿ ತಂದೆ ಕೂಡ ಖುಷಿ ಪಡುತ್ತಾರೆ. ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡರೆ ಟೀಚರ್ ಕೂಡ ನಮ್ಮನ್ನು ನೋಡಿ ಖುಷಿ ಪಡುತ್ತಾರೆ. ಸದ್ಗುರು ಕೂಡ ನಮ್ಮನ್ನು ನೋಡಿ ಖುಷಿ ಪಡುತ್ತಾರೆ. ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಿದ್ದರೆ ಪರಮಾತ್ಮ ತಂದೆ ನಿಮಗೆ ಪಾಲನೆಯನ್ನು ನೀಡಿ ನಿಮ್ಮನ್ನು ಇನ್ನೂ ಉತ್ಸಾಹದಲ್ಲಿ ತಂದು ಮೇಲೆ ಎತ್ತುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಿಮ್ಮಲ್ಲಿರುವಂತಹ ಇಂತಹ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಿ. ನಿಮ್ಮಲ್ಲಿರುವ ಇಂತಹ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳದೇ ಇದ್ದರೆ ನೀವು ವ್ಯರ್ಥವಾಗಿ ನಿಮ್ಮ ಹೆಸರನ್ನು ಹಾಳು ಮಾಡಿಕೊಳ್ಳುತ್ತೀರಾ. ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ನಮ್ಮ ಸೌಭಾಗ್ಯವನ್ನು ಬೆಳಗಿಸುತ್ತಾರೆ. ಭಾರತದ ನಿವಾಸಿಗಳೇ 100%ಗೆ 100% ಸೌಭಾಗ್ಯಶಾಲಿಗಳಾಗಿದ್ದರು. ನಂತರ ಭಾರತದ ನಿವಾಸಿಗಳೇ 100%ಗೆ 100% ದುರ್ಭಾಗ್ಯಶಾಲಿಗಳಾಗಿದ್ದಾರೆ. ನೀವೀಗ ಪುನಃ ಸೌಭಾಗ್ಯಶಾಲಿಗಳಾಗಬೇಕು. ಪರಮಾತ್ಮ ತಂದೆ ನಿಮ್ಮನ್ನು ಪುನಃ ಸೌಭಾಗ್ಯಶಾಲಿಯನ್ನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಧಾರ್ಮಿಕ ವ್ಯಕ್ತಿಗಳಲ್ಲಿ ಯಾರು ಬಹಳಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದಾರೋ ಅವರೂ ಕೂಡ ನಿಮ್ಮ ಬಳಿ ಬರುತ್ತಾರೆ. ದೊಡ್ಡ ದೊಡ್ಡ ಧರ್ಮದ ಪ್ರಮುಖ ವ್ಯಕ್ತಿಗಳು ಕೂಡ ನಿಮ್ಮ ಬಳಿ ಬರುತ್ತಾರೆ. ಇಲ್ಲಿಗೆ ಬಂದು ಅವರು ಯೋಗವನ್ನು ಕಲಿತು ಹೋಗುತ್ತಾರೆ. ನಿಮ್ಮ ಮ್ಯೂಸಿಯಂ ಅನ್ನು ನೋಡುವುದಕ್ಕೋಸ್ಕರ ಎಷ್ಟೆಲ್ಲ ಯಾತ್ರಿಕರು ಬರುತ್ತಾರೋ ಅವರಿಗೆ ನೀವು ತಿಳಿಸಬೇಕು. ಈಗ ಸ್ವರ್ಗದ ಗೇಟ್ ಅನ್ನು ತೆರೆಯಲಾಗುತ್ತಿದೆ. ವೃಕ್ಷದ ಬಗ್ಗೆ ಅವರಿಗೆ ತಿಳಿಸಿ, ನೋಡಿ ಇಂತಹ ಸಮಯದಲ್ಲಿ ಇಂತಹ ಧರ್ಮದ ಆತ್ಮರು ಬರುತ್ತಾರೆ. ಭಾರತದ ನಿವಾಸಿಗಳು ತಮ್ಮ ಪಾತ್ರವನ್ನು ಇಂತಹ ಸಮಯದಲ್ಲಿ ಅಭಿನಯ ಮಾಡುತ್ತಾರೆ. ಅಂದರೆ ಭಾರತದ ನಿವಾಸಿಗಳ ಪಾತ್ರ ಈ ಸೃಷ್ಟಿ ನಾಟಕದಲ್ಲಿ ಇಂತಹ ಸಮಯದಲ್ಲಿ ಇದೆ ಎಂದು ಅವರಿಗೆ ತಿಳಿಸಬೇಕು. ನೀವೀಗ ಈ ಜ್ಞಾನವನ್ನು ಕೇಳುತ್ತೀರಾ? ನೀವು ಪುನಃ ಈ ಜ್ಞಾನವನ್ನು ಹೋಗಿ ನಿಮ್ಮ ದೇಶದವರಿಗೆ ತಿಳಿಸಿ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನೀವು ಸತೋ ಪ್ರಧಾನರಾಗುತ್ತೀರಾ ಅನ್ನುವ ಮಾತನ್ನು ನಿಮ್ಮ ದೇಶದವರಿಗೆ ತಿಳಿಸಿ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಯೋಗವನ್ನು ಕಲಿಯಬೇಕು ಅನ್ನುವ ಇಚ್ಛೆ ಎಲ್ಲರಿಗೂ ಇದೆ. ಹಠಯೋಗಿಗಳು, ಸನ್ಯಾಸಿಗಳು, ಜಗತ್ತಿನ ಜನರಿಗೆ ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ವಿದೇಶದವರಿಗೆ ಹಠಯೋಗಿಗಳು, ಸನ್ಯಾಸಿಗಳು ಈ ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ.
ನಿಮ್ಮ ಈ ಮಿಷನರಿ ಹೊರಗಡೆ ಜಗತ್ತಿಗೂ ಕೂಡ ಹೋಗುತ್ತದೆ. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿಮಗೆ ಬಹಳಷ್ಟು ಯುಕ್ತಿ ಗೊತ್ತಿರಬೇಕು. ಧಾರ್ಮಿಕ ವ್ಯಕ್ತಿಗಳಲ್ಲಿ ಯಾರು ಬಹಳ ದೊಡ್ಡವರಾಗಿದ್ದಾರೋ ಅವರೂ ಕೂಡ ಇಲ್ಲಿಗೆ ಬರಲೇಬೇಕು. ಆ ಧಾರ್ಮಿಕ ವ್ಯಕ್ತಿಗಳಲ್ಲಿ ಯಾರಾದರೂ ಒಬ್ಬರು ಚೆನ್ನಾಗಿ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಹೋದರೆ ಅವರು ಹೋಗಿ ಅನೇಕರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಒಬ್ಬರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆದರೆ ನಂತರ ಪೇಪರ್ನಲ್ಲೂ ಕೂಡ ಈ ಜ್ಞಾನದ ಮಾತು ಪ್ರಿಂಟ್ ಆಗುತ್ತದೆ. ಅವರು ಪೇಪರ್ನಲ್ಲೂ ಈ ಜ್ಞಾನದ ಮಾತನ್ನು ಪ್ರಿಂಟ್ ಮಾಡಿಸುತ್ತಾರೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಇಲ್ಲದಿದ್ದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಅವರು ಹೇಗೆ ಕಲಿಯಲು ಸಾಧ್ಯ? ಪರಮಾತ್ಮ ತಂದೆಯ ಪರಿಚಯ ಎಲ್ಲರಿಗೂ ಸಿಗಲೇಬೇಕು. ಎಲ್ಲರೂ ತಂದೆಯ ಪರಿಚಯವನ್ನು ಕೇಳಿದ ನಂತರ ಕೆಲವರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಮ್ಯೂಸಿಯಂನಲ್ಲಿ ಹಳೆಯ ವಸ್ತುವನ್ನು ನೋಡಲು ಎಲ್ಲರೂ ಹೋಗುತ್ತಾರೆ. ನಿಮ್ಮ ಬಳಿ ಬಹಳ ಹಳೆಯ ಜ್ಞಾನ ಇದೆ, ನೀವೀಗ ಬಹಳ ಹಳೆಯ ಜ್ಞಾನವನ್ನು ತಿಳಿಸುತ್ತೀರಾ ಅಂದ ಮೇಲೆ ಅನೇಕರು ಜ್ಞಾನವನ್ನು ಕೇಳಲು ಬರುತ್ತಾರೆ. ಬಂದಂತಹ ಅನ್ಯ ಧರ್ಮದ ಆತ್ಮರಲ್ಲಿ ಕೆಲವರು ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಸ್ಥಾನದಿಂದಲೇ ಎಲ್ಲರಿಗೂ ದೃಷ್ಟಿ ಸಿಗುತ್ತದೆ. ನಂತರ ನಿಮ್ಮ ಈ ಈಶ್ವರೀಯ ಮಿಷನ್ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಹೊರಗಡೆ ದೇಶಕ್ಕೂ ಹೋಗುತ್ತದೆ. ಅಂದರೆ ನೀವು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ವಿದೇಶಕ್ಕೆ ಹೋಗುತ್ತೀರಾ. ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನೀವು ನಿಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಂದು. ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಎಲ್ಲರೂ ಕೆಳಗಡೆ ಬಂದು ಬಿಟ್ಟಿದ್ದಾರೆ. ಎಲ್ಲರೂ ಕೆಳಗಡೆ ಇಳಿಯಲೇಬೇಕು. ಕೆಳಗಡೆ ಇಳಿಯುವುದು ಅಂದರೆ ತಮೋ ಪ್ರಧಾನರಾಗುವುದಾಗಿದೆ. ಪೋಪ್ ಮುಂತಾದವರು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಲು ಸಾಧ್ಯ ಇಲ್ಲ, ಏಕೆಂದರೆ ಅವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಬಳಿ ಈ ಜ್ಞಾನ ಬಹಳ ಚೆನ್ನಾಗಿ ಇದೆ, ನಿಮಗೆ ಚೆನ್ನಾಗಿ ಜ್ಞಾನ ಗೊತ್ತಿದೆ. ಬಹಳ ಸುಂದರ ಚಿತ್ರಗಳು ತಯಾರಾಗುತ್ತಾ ಹೋಗುತ್ತದೆ. ಸುಂದರ ಚಿತ್ರ ಇದ್ದಾಗ ಮ್ಯೂಸಿಯಂ ಕೂಡ ಬಹಳಷ್ಟು ಸುಂದರವಾಗಿ ಕಾಣಿಸುತ್ತದೆ. ಮ್ಯೂಸಿಯಂನಲ್ಲಿ ಚಿತ್ರವನ್ನು ನೋಡುವುದಕ್ಕೋಸ್ಕರ ಅನೇಕರು ಬರುತ್ತಾರೆ. ಎಷ್ಟು ದೊಡ್ಡ ಚಿತ್ರ ಇರುತ್ತದೆಯೋ ಅಷ್ಟು ಚೆನ್ನಾಗಿ ನೀವು ಜ್ಞಾನವನ್ನು ತಿಳಿಸಬಹುದು. ಜ್ಞಾನವನ್ನು ತಿಳಿಸುವಂತಹ ಆಸಕ್ತಿ ಮಕ್ಕಳಿಗೆ ಇರಬೇಕು. ನಾವು ಹೇಗೆ ಜ್ಞಾನವನ್ನು ತಿಳಿಸುವುದು ಅನ್ನುವ ಆಸಕ್ತಿ ಮಕ್ಕಳಿಗೆ ಇರಬೇಕು. ಸದಾ ನಿಮ್ಮ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇರಬೇಕು. ನಾವೀಗ ಬ್ರಾಹ್ಮಣರಾಗಿದ್ದೇವೆ ಅಂದ ಮೇಲೆ ಈಗ ನಾವು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೇವೋ ಅಷ್ಟು ಜಾಸ್ತಿ ನಮಗೆ ಗೌರವ ಸಿಗುತ್ತದೆ. ಇಲ್ಲಿ ನಮಗೆ ಗೌರವ ಸಿಕ್ಕರೆ ಸತ್ಯಯುಗದಲ್ಲೂ ಕೂಡ ಗೌರವ ಸಿಗುತ್ತದೆ. ನೀವೀಗ ಪೂಜ್ಯರಾಗುತ್ತೀರಾ. ಈ ಈಶ್ವರೀಯ ಜ್ಞಾನವನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸೇವೆಗೋಸ್ಕರ ಎಲ್ಲಾ ಕಡೆ ಓಡುತ್ತಿರಬೇಕು. ಪರಮಾತ್ಮ ತಂದೆ ಯಾವ ಸ್ಥಾನಕ್ಕೆ ಬೇಕಾದರೂ ಸೇವೆಗೋಸ್ಕರ ಮಕ್ಕಳನ್ನು ಕಳಿಸಬಹುದು. ತಂದೆ ಸೇವೆಗೋಸ್ಕರ ಎಲ್ಲಿಗೆ ನಿಮ್ಮನ್ನು ಕಳಿಸುತ್ತಾರೋ ಅದರಲ್ಲೇ ನಿಮ್ಮ ಕಲ್ಯಾಣ ಸಮಾವೇಶ ಆಗಿದೆ. ಇಡೀ ದಿನ ಬುದ್ಧಿಯಲ್ಲಿ ಸೇವೆಯ ವಿಚಾರವೇ ನಡೆಯುತ್ತಿರಬೇಕು. ವಿದೇಶದವರಿಗೂ ಕೂಡ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಅತಿ ಪ್ರೀತಿಯ ತಂದೆಯನ್ನು ನೆನಪು ಮಾಡಿ. ಯಾವುದೇ ದೇಹದಾರಿ ಗುರುವನ್ನು ನೆನಪು ಮಾಡಬೇಡಿ, ಅಂದರೆ ದೇಹದಾರಿಯನ್ನು ನಿಮ್ಮ ಗುರುವನ್ನಾಗಿ ಮಾಡಿಕೊಳ್ಳಬೇಡಿ. ಸರ್ವರಿಗೂ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈಗ ಹೋಲ್ಸೇಲ್ ಆಗಿ ಸಾವು ಸಮ್ಮುಖದಲ್ಲೇ ನಿಂತಿದೆ. ಹೇಗೆ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರ ಇರುತ್ತದೆ ತಾನೆ? ಪರಮಾತ್ಮ ತಂದೆ ಹೋಲ್ಸೇಲ್ ವ್ಯಾಪಾರವನ್ನು ಮಾಡುತ್ತಾರೆ. ತಂದೆ ಹೋಲ್ಸೇಲ್ ಆಗಿ ಆಸ್ತಿಯನ್ನು ನೀಡುತ್ತಾರೆ. 21 ಜನ್ಮಕ್ಕೋಸ್ಕರ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಿ. ಮುಖ್ಯ ಚಿತ್ರ ಅಂದರೆ ತ್ರಿಮೂರ್ತಿಯ ಚಿತ್ರ, ಕಲ್ಪವೃಕ್ಷದ ಚಿತ್ರ, ಸೃಷ್ಟಿಚಕ್ರದ ಚಿತ್ರ, ಏಣಿಯ ಚಿತ್ರ ಮತ್ತು ವಿರಾಟ ರೂಪದ ಚಿತ್ರ ಆಗಿದೆ. ಹಾಗೂ ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಚಿತ್ರ ಆಗಿದೆ. ಈ ಚಿತ್ರಗಳು ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಈ ಚಿತ್ರದಲ್ಲಿ ಸಂಪೂರ್ಣವಾಗಿ ತಂದೆಯ ಮಹಿಮೆ ಇದೆ. ಪರಮಾತ್ಮ ತಂದೆ ಶ್ರೀಕೃಷ್ಣನನ್ನು ಹೇಗೆ ಶ್ರೀಕೃಷ್ಣನನ್ನಾಗಿ ಮಾಡುತ್ತಾರೆ ಅನ್ನುವ ಮಹಿಮೆ ಈ ಚಿತ್ರದಲ್ಲಿ ಇದೆ. ಆಸ್ತಿಯನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಈ ಆಸ್ತಿಯನ್ನು ನೀಡಿದ್ದಾರೆ. ಕಲಿಯುಗದಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ. ಸತ್ಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ. ಅಂದ ಮೇಲೆ ಇಷ್ಟೆಲ್ಲ ಅದಲಿ ಬದಲಿಯನ್ನು ಯಾರು ಮಾಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಯಾತ್ರಿಕರು ಬಹಳಷ್ಟು ಜನ ಬರುತ್ತಾರೆ. ದೊಡ್ಡ ದೊಡ್ಡ ನಗರಕ್ಕೆ ಯಾತ್ರಿಕರು ಬಹಳಷ್ಟು ಜನ ಬರುತ್ತಿರುತ್ತಾರೆ. ಅಂದ ಮೇಲೆ ಅವರೂ ನಿಮ್ಮ ಬಳಿ ಬಂದು ಪರಮಾತ್ಮ ತಂದೆಯ ಪರಿಚಯವನ್ನು ಪಡೆದುಕೊಳ್ಳುತ್ತಾರೆ. ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಹಳಷ್ಟು ಜ್ಞಾನದ ಪಾಯಿಂಟ್ಸ್ ನಿಮಗೆ ಸಿಗುತ್ತಿರುತ್ತದೆ. ವಿದೇಶಕ್ಕೂ ಕೂಡ ಸೇವೆಯನ್ನು ಮಾಡುವುದಕ್ಕೋಸ್ಕರ ಹೋಗಬೇಕು. ಒಂದು ಕಡೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಿರಬೇಕು, ಇನ್ನೊಂದು ಕಡೆ ಯುದ್ಧ ಕೂಡ ನಡೆಯುತ್ತಿರುತ್ತದೆ. ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ. ಇನ್ನು ಉಳಿದಿದ್ದೆಲ್ಲ ವಿನಾಶ ಆಗುತ್ತದೆ. ವಿಶ್ವದ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗುತ್ತದೆ. ಏನೆಲ್ಲ ಆಗಿ ಹೋಗಿದೆಯೋ ಅದು ಪುನಃ ಪುನರಾವರ್ತನೆ ಆಗುತ್ತದೆ. ಆದರೆ ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸುವಂತಹ ಬುದ್ಧಿ ನಿಮಗೆ ಇರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯಸ್ಥಾರ. ಫಸ್ಟ್ ಪಾಯಿಂಟ್, ನಿಮ್ಮ ದೃಷ್ಟಿ ಸದಾ ಒಬ್ಬ ತಂದೆಯ ಮೇಲೆ ಇರಬೇಕು. ಆತ್ಮ ಅಭಿಮಾನಿಯಾಗುವಂತಹ ಪುರುಷಾರ್ಥವನ್ನು ಮಾಡಿ ಮಾಯೆ ಪೆಟ್ಟಿನಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಆತ್ಮ ಅಭಿಮಾನಿಯಾಗುವಂತಹ ಪುರುಷಾರ್ಥವನ್ನು ಮಾಡಿ ಮಾಯೆಯ ಮೋಸದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಎಂದು ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಕುಲದ ಹೆಸರನ್ನು ನಾವೇ ಕೆಡಿಸಿಕೊಳ್ಳಬಾರದು. ಸೆಕೆಂಡ್ ಪಾಯಿಂಟ್, ಸೇವೆಯನ್ನು ಮಾಡುವುದಕ್ಕೋಸ್ಕರ ಎಲ್ಲಾ ಕಡೆ ಓಡುತ್ತಿರಬೇಕು. ಸೇವೆಗೋಸ್ಕರ ಆ ಕಡೆ ಈ ಕಡೆ ಓಡುತ್ತಿರಬೇಕು. ಸೇವಾದಾರಿಗಳಾಗಬೇಕು, ಆಜ್ಞಾಕಾರಿಗಳಾಗಬೇಕು. ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಬೇಕು ಎಂದು ನಮ್ಮ ನಡತೆಯನ್ನು ಕೆಡಿಸಿಕೊಳ್ಳಬಾರದು. ಅಂದರೆ ಎಂದು ನಮ್ಮ ನಡತೆ ಕೆಟ್ಟ ನಡತೆ ಆಗಬಾರದು. ಇಂದಿನ ವರದಾನ ಆಗಿದೆ, ಪುಲಿಸ್ ಸ್ಟಾಪ್ನ ಸ್ಟೇಜ್ನ ಮೂಲಕ ಪ್ರಕೃತಿಯ ಏರುಪೇರನ್ನು ಸ್ಟಾಪ್ ಮಾಡುವಂತಹ ಮಾಸ್ಟರ್ ಪ್ರಕೃತಿಪತಿಯಾಗಿ. ವರ್ತಮಾನ ಸಮಯದಲ್ಲಿ ಏರುಪೇರು ಜಾಸ್ತಿಯಾಗುತ್ತದೆ. ವರ್ತಮಾನ ಸಮಯ ಏರುಪೇರು ಜಾಸ್ತಿಯಾಗುವಂತಹ ಸಮಯ ಆಗಿದೆ. ಅಂತಿಮ ಪೇಪರ್ನಲ್ಲಿ ಒಂದು ಕಡೆ ಪ್ರಕೃತಿ ವಿಕರಾಳ ರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತದೆ, ಇನ್ನೊಂದು ಕಡೆ ಪಂಚವಿಕಾರ ವಿಕರಾಳ ರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ತಮೋಗುಣಿ ಆತ್ಮರ ದಾಳಿ ಕೂಡ ನಡೆಯುತ್ತದೆ ಮತ್ತು ಹಳೆಯ ಸಂಸ್ಕಾರದ ದಾಳಿ ಕೂಡ ನಡೆಯುತ್ತದೆ. ಇದೆಲ್ಲವೂ ಕೂಡ ಅಂತಿಮ ಸಮಯದಲ್ಲಿ ತಮ್ಮ ಚಾನ್ಸನ್ನು ಪಡೆದುಕೊಳ್ಳುತ್ತದೆ. ಈ ಎಲ್ಲಾ ಗುಣಗಳು ಲಾಸ್ಟ್ ಸಮಯದಲ್ಲಿ ತಮ್ಮ ತಮ್ಮ ಚಾನ್ಸನ್ನು ಪಡೆದುಕೊಳ್ಳುತ್ತದೆ. ಇಂತಹ ಸಮಯದಲ್ಲಿ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿಯ ಮೂಲಕ ಈಗೀಗ ಸಾಕಾರ ಶರೀರಧಾರಿ ಆಗಬೇಕು. ಈಗೀಗ ಆಕಾರಿ ಸೂಕ್ಷ್ಮ ದೇವತೆ ಆಗಬೇಕು ಮತ್ತು ಈಗೀಗ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ನೋಡಿದರೂ ನೋಡದಂತೆ ಇರಬೇಕು, ಕೇಳಿದರೂ ಕೇಳದಂತೆ ಇರಬೇಕು. ಯಾವಾಗ ಈ ರೀತಿ ಪುಲಿಸ್ತಾಪನ್ನು ಇಡುವಂತಹ ಸ್ಟೇಜ್ ಅನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ಪ್ರಕೃತಿಪತಿಯಾಗಿ ಪ್ರಕೃತಿಯ ಏರುಪೇರನ್ನು ಸಮಾಪ್ತಿ ಮಾಡಿ ಪ್ರಕೃತಿಯ ಏರುಪೇರನ್ನು ಸ್ಟಾಪ್ ಮಾಡಲು ಸಾಧ್ಯ ಆಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ನಿರ್ವಿಘ್ನ ರಾಜ್ಯಕ್ಕೆ ಅಧಿಕಾರಿ ಆಗುವುದಕ್ಕೋಸ್ಕರ ನಿರ್ವಿಘ್ನ ಸೇವಾದಾರಿಗಳಾಗಿ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ, ಕಂಬೈನ್ಡ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ. ಸದಾ ಇದೇ ಸ್ಮೃತಿ ಇರಬೇಕು. ಆತ್ಮನಾದ ನಾನು ಸರ್ವಶ್ರೇಷ್ಠ ತಂದೆಯಾದಂತಹ ಪರಮಾತ್ಮ ತಂದೆಯ ಜೊತೆಗೆ ಕಂಬೈನ್ಡ್ ಆಗಿದ್ದೇನೆ. ಸರ್ವಶ್ರೇಷ್ಠ ಆತ್ಮ ಆತ್ಮನಾದ ನನ್ನನ್ನು ಬಿಟ್ಟು ಇರಲು ಸಾಧ್ಯ ಇಲ್ಲ. ಅಂದರೆ ಪರಮಾತ್ಮ ತಂದೆಗೆ ಆತ್ಮನಾದ ನನ್ನನ್ನು ಬಿಟ್ಟು ಇರಲು ಸಾಧ್ಯ ಇಲ್ಲ ಮತ್ತು ನನಗೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯನ್ನು ಬಿಟ್ಟು ಇರಲು ಸಾಧ್ಯ ಇಲ್ಲ. ನಾನು ತಂದೆಯನ್ನು ಅಗಲಿ ಇರಲು ಸಾಧ್ಯ ಇಲ್ಲ. ಈ ರೀತಿ ಪ್ರತಿಕ್ಷಣ ಮಾಲೀಕ ಆದಂತಹ ಪರಮಾತ್ಮ ತಂದೆ ನನ್ನ ಸಮ್ಮುಖದಲ್ಲಿ ಉಪಸ್ಥಿತ ಆಗಿದ್ದಾರೆ ಅನ್ನುವ ಅನುಭವದ ಮೂಲಕ ಆತ್ಮಿಕ ಸುಗಂಧದಲ್ಲಿ ಅವಿನಾಶಿ ರೂಪದಲ್ಲಿ ಸ್ಥಿತ ಆಗಿರುತ್ತೀರಾ ಮತ್ತು ಏಕರಸ ರೂಪದಲ್ಲಿ ಇದೇ ಸ್ಥಿತಿಯ ಅನುಭವದಲ್ಲಿ ಸ್ಥಿತ ಆಗಿರುತ್ತೀರಾ. ಒಳ್ಳೆಯದು. ಓಂ ಶಾಂತಿ.